ಪ್ರೀತಿಯ ಮಾರ್ಗ. ಪ್ರೀತಿಯ ಮಾರ್ಗ
ಹೃದಯ ನೊಂದವರೆ, ಮನಸ್ಸು ನೊಂದವರೆ, ಆದರಣೆ ಹೊಂದಲು ಬನ್ನಿ. ಹೃದಯ ನೊಂದವರೆ, ಮನಸ್ಸು ನೊಂದವರೆ, ಆದರಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ. ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಬಿಡುಗಡೆ ಹೊಂದಲು ಧೈರ್ಯಗೊಳ್ಳಲು, ರಕ್ಷಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ.
ಪ್ರಿಯರೇ, ಪ್ರತಿ ಮಾನವನಿಗೂ ಪ್ರೀತಿಯು ಅವಶ್ಯವಲ್ಲವೇ? ಪ್ರೀತಿಯ ಆಸರೆ ಇಲ್ಲದೆ ಇರುವ ವ್ಯಕ್ತಿ ಯಾರೂ ಇಲ್ಲ. ಪ್ರೀತಿಗೋಸ್ಕರ ನಾವು ಅನೇಕರನ್ನು ನಂಬಿ ಮೋಸ ಹೋಗುತ್ತೇವಲ್ಲವೇ? ಆದರೆ ನಿಜವಾದ ಪ್ರೀತಿ ಹಾಗೂ ನಿರಂತರವಾದ ಪ್ರೀತಿ ತೋರಿಸುವ ವ್ಯಕ್ತಿಯನ್ನು ನೀವು ತಿಳಿಯಬಯಸುವುದಾದರೆ ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಆಲಿಸಿ ನೀವು ಹೊಂದಿದ ಆಶೀರ್ವಾದವನ್ನು ಈ ಕಾರ್ಯಕ್ರಮದ ಕಡೆಯಲ್ಲಿ ಹೇಳುವ ವಿಳಾಸಕ್ಕೆ ಪತ್ರ ಬರೆಯಿರಿ. ಬನ್ನಿ ಈಗ ಆಲಿಸಿ ಪ್ರೀತಿಯ ಮಾರ್ಗ.
ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೆ ಈ ಸಂಜೆ ಶುಭದಾಯಕವಾಗಲಿ. ಯೇಸುವಿನ ಬಗ್ಗೆ ಸುಮಾರು 1 ವರ್ಷದಿಂದ ಶುಭ ಸಮಾಚಾರ ನಿಮಗೆ ತಿಳಿಸುತ್ತಾ ಬಂದಿದ್ದೇನೆ. ನೀವು ಎಲ್ಲ ಸಂದೇಶದಿಂದ ನಿಜವಾಗಲೂ ಆಶೀರ್ವಾದವನ್ನು ಹೊಂದಿರಬಹುದೆಂದು ನಂಬುತ್ತೇನೆ. ಪ್ರತಿ ಸಂದೇಶದ ಕೊನೆಯಲ್ಲಿ ನಾನು ನಿಮಗೆ ಹೇಳಿಕೊಟ್ಟಂತಹ ರೀತಿಯಲ್ಲೇ ಪ್ರಾರ್ಥನೆಯನ್ನು ಹೇಳಿದ್ದೀರಾ? ಪ್ರಿಯರೇ, ಈ ಎಲ್ಲ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ನಿಮ್ಮಲ್ಲಿ ಬೇಡಿಕೊಳ್ತೇನೆ. ಯಾಕೆಂದರೆ ಯೇಸು ಈ ಲೋಕಕ್ಕೆ ಬರುವುದನ್ನು ನಾವು ಎದುರು ನೋಡ್ತಿದ್ದೇವೆ. ಅದು ಯಾವ ಸಂದರ್ಭದಲ್ಲಿ ಬೇಕಾದರೂ ಆಗಬಹುದು. ಆ ಸಮಯ ಬರುವುದರೊಳಗೆ ನೀವು ರಕ್ಷಣೆ ಹೊಂದಿದ್ದರೆ ನೀವು ಆಶೀರ್ವದಿಸಲ್ಪಡುವಿರಿ. ಆದುದರಿಂದ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡ್ರಿ. ಪ್ರಿಯರೇ, ನಿಮ್ಮ ಹೃದಯವನ್ನು ಈಗಲೇ ಯೇಸುವಿಗೆ ಕೊಡಿರಿ. ನಿಮ್ಮ ಎಲ್ಲ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ರಕ್ಷಕನಾದ ಯೇಸುವಿನ ರಕ್ತದಿಂದ ತೊಳೆಯಲ್ಪಡಿರಿ. ನಿಮ್ಮನ್ನು ಈ ಕೆಟ್ಟ ಲೋಕದಿಂದ ಪಾರು ಮಾಡಿ ಪವಿತ್ರವಾಗಿ ಜೀವಿಸುವಂತೆ ಮಾಡಲು ಯೇಸುವನ್ನು ಬಿಟ್ಟು ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಎಂಬುದಾಗಿ ಖಂಡಿತವಾಗಿ ನಿಮಗೆ ತಿಳಿಸಲು ಬಯಸುತ್ತೇನೆ. ನೀವೊಮ್ಮೆ ಯೇಸುವಿನ ಬಳಿ ಬಂದರೆ ನಿಮ್ಮನ್ನು ಸದಾ ಗಮನಿಸುವ ಹಾಗೂ ನಿಮ್ಮ ಪ್ರಾರ್ಥನೆಗೆ ಉತ್ತರ ನೀಡುವ ಪರಮಶ್ರೇಷ್ಠ ಸರ್ವಶಕ್ತನಾದ ದೇವರನ್ನು ನಿಮ್ಮ ಸ್ವಂತ ತಂದೆಯಾಗಿ ನೀವು ಕಾಣುವಿರಿ. ನಿಮಗೆ ದೇವರ ಪವಿತ್ರಾತ್ಮನನ್ನು ಸಹಾಯಕನನ್ನಾಗಿಯೂ ಮಾರ್ಗದರ್ಶಿಯನ್ನಾಗಿಯೂ ನಿಮ್ಮ ಜೀವಿತದಲ್ಲಿ ಹೊಂದುವ ವಾಗ್ದಾನವನ್ನೂ ಸಹ ಪಡೆಯುವಿರಿ. ನೀವು ದೇವರಲ್ಲಿ ಆತನ ಚಿತ್ತದಂತೆ ಬೇಡುವಾಗ ನಿಮ್ಮ ಅಗತ್ಯತೆಗೆ ಉತ್ತರವನ್ನು ಹೊಂದುವಿರಿ. ಆದರೆ ಅನೇಕ ಸಾರಿ ದೇವರು ನಮ್ಮ ಪ್ರಾರ್ಥನೆಗೆ ತಕ್ಷಣವೇ ಉತ್ತರಿಸುವುದಿಲ್ಲವೆಂಬ ಭಾವನೆ ಉಂಟಾಗುತ್ತದೆ. ದೇವರು ಯಾಕೆ ನಮಗೆ ಉತ್ತರಿಸಲಿಲ್ಲ ಎಂಬುದಾಗಿ ಆಶ್ಚರ್ಯವಾಗ್ತದೆ. ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಅಂತಹ ಸಂದರ್ಭದಲ್ಲಿ ನೀವು ಮನ ನೊಂದುಕೊಳ್ಳಬೇಡ್ರಿ. ಒಂದು ವೇಳೆ ಯೇಸುವಿನಲ್ಲಿ ನೀವು ಪ್ರಾರ್ಥಿಸಿ ಉತ್ತರ ತಕ್ಷಣ ಸಿಕ್ಕದೇ ಇರುವ ಒಬ್ಬ ವ್ಯಕ್ತಿಯಾಗಿರಬಹುದು. ನೀವು ಮನ ನೊಂದಿದ್ದೀರಾ? ನಾನು ಸಹ ನನ್ನ ಪ್ರಾರ್ಥನೆಗೆ ಉತ್ತರ ತಕ್ಷಣ ಸಿಕ್ಕದೇ ಇದ್ದಾಗ ಮನ ನೊಂದಿದ್ದೇನೆ. ಆದರೆ ಉತ್ತರಿಸುವಲ್ಲಿ ತಡ ಮಾಡುವಾಗ ದೇವರು ಯಾವುದೋ ಒಂದು ಯೋಜನೆ ಪರಿಪೂರ್ಣವಾಗುವುದಕ್ಕೋಸ್ಕರ ಕಾದಿರುತ್ತಾನೆ. ಪ್ರಿಯರೇ, ಇಲ್ಲಿ ಕೆಲವು ಅಂಥವುಗಳಿವೆ. ಕೆಲವೊಮ್ಮೆ ನೀವು ನಿಮ್ಮ ಅಗತ್ಯತೆ ಬಗ್ಗೆ ಎಷ್ಟು ಕಾತುರದಿಂದ ಇರುವಿರಿ ಎಂದು ಪರೀಕ್ಷಿಸಲು ದೇವರು ಬಯಸುತ್ತಾನೆ. ದೇವರಿಗೆ ಎಲ್ಲವೂ ತಿಳಿದಿದೆ. ಆದರೂ ನಾವು ಎಷ್ಟರ ಮಟ್ಟಿಗೆ ಅದನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ ಎಂದು ಪರೀಕ್ಷಿಸುತ್ತಾನೆ. ಹೀಗೆ ಪರೀಕ್ಷಿಸುವುದರಿಂದ ನಾವು ಸಹ ನಮ್ಮ ಅಗತ್ಯತೆಗಳ ಬಗ್ಗೆ ಗಂಭೀರ ಚಿಂತನೆ ಮಾಡಬೇಕೆಂಬ ಅರಿವು ನಮಗೆ ಉಂಟಾಗುತ್ತದೆ. ಪ್ರಿಯರೇ, ಈ ಕಾರ್ಯವಿಧಾನದಲ್ಲಿ ದೇವರು ನಮಗೆ ಬಹು ತಾಳ್ಮೆಯನ್ನು ಕಲಿಸುತ್ತಾನೆ. ಕೆಲವೊಮ್ಮೆ ದೇವರು ತನ್ನ ಉತ್ತರವನ್ನು ನಿಧಾನಿಸುತ್ತಾನೆ. ಕಾರಣ, ಯಾವುದೋ ಒಂದು ಕಾರ್ಯವನ್ನು ಪರಿಪೂರ್ಣ ಮಾಡಲು ಆತನು ಬಯಸುತ್ತಾನೆ ಮತ್ತು ನಿಮ್ಮ ಪ್ರಾರ್ಥನೆಗೆ ತಕ್ಕ ಸಮಯದಲ್ಲಿ ಉತ್ತರಿಸುತ್ತಾನೆ. ಮತ್ತು ಕೆಲವೊಮ್ಮೆ ದೇವರು ಉತ್ತರಿಸಲು ತಡ ಮಾಡುವ ಕಾರಣ ನೀವು ಆತನಲ್ಲಿ ಸಂಪೂರ್ಣ ವಿಶ್ವಾಸವಿಡುವಂತೆ ಬಯಸುತ್ತಾನೆ. ಮತ್ತು ದೇವರು ಎಲ್ಲವನ್ನೂ ತನ್ನ ಹತೋಟಿಯಲ್ಲಿಟ್ಟುಕೊಂಡಿದ್ದಾನೆ ಎಂಬುದಾಗಿ ನೀವು ಅರ್ಥ ಮಾಡಿಕೊಳ್ಳುವಂತೆಯೂ, ಆತನು ನಿಮ್ಮ ಬಗ್ಗೆ ಸದಾ ಚಿಂತಿಸುವನಾಗಿದ್ದಾನೆ ಮತ್ತು ಆತನು ಮಾತ್ರವೇ ನಿಮ್ಮನ್ನು ಅಸಾಧ್ಯವು ಸಂಕಷ್ಟವಾದ ಪರಿಸ್ಥಿತಿಗಳಿಂದ ಬಿಡಿಸಲು ಶಕ್ತನೂ ಎಂದು ನೀವು ಅರಿತುಕೊಳ್ಳುವಂತೆ ಬಯಸುತ್ತಾನೆ. ಪ್ರಾರ್ಥನೆಗೆ ಉತ್ತರ ಕಡೆಯ ಸಂಕಷ್ಟಗಳಿಗೆಯಲ್ಲಿ ಬರುವಷ್ಟರಲ್ಲಿ ನಾವು ನಮ್ಮ ಮೇಲೆ ವಿಶ್ವಾಸ ಕಳೆದುಕೊಂಡು ನಮ್ಮ ಪೂರ್ಣ ವಿಶ್ವಾಸವನ್ನು ದೇವರ ಮೇಲೆ ಇಟ್ಟಿರುತ್ತೇವೆ. ಕೆಲವೊಮ್ಮೆ ದೇವರ ಯೋಜನೆಗೆ ವಿರುದ್ಧವಾಗಿ ನಮ್ಮ ಪ್ರಾರ್ಥನೆ ಇದ್ದರೂ ದೇವರು ಉತ್ತರಿಸುವುದಿಲ್ಲ. ಉದಾಹರಣೆಗಾಗಿ, ನೀವು ದ್ವೇಷ ಮನೋಭಾವನೆಯಿಂದ ಅಥವಾ ಹೊಟ್ಟೆ ಕಿಚ್ಚಿನಿಂದ ಪ್ರಾರ್ಥಿಸಿದರೂ ದೇವರು ಉತ್ತರಿಸುವುದಿಲ್ಲ. ಕೆಲವೊಮ್ಮೆ ನೀವು ನಿಮ್ಮ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ದೇವರಿಂದ ಕ್ಷಮಾಪಣೆ ಹೊಂದಿ ದೇವರೊಂದಿಗೆ ವೈಯಕ್ತಿಕ ಸಂಬಂಧ ಇಟ್ಟುಕೊಳ್ಳದಿದ್ದರೂ ಸಹ ದೇವರು ಉತ್ತರಿಸುವುದಿಲ್ಲ. ಪವಿತ್ರ ಗ್ರಂಥವಾದ ಸತ್ಯವೇದಿ ಹೇಳುತ್ತದೆ, ನಿಮ್ಮ ಹೃದಯದಲ್ಲಿ ಕೆಟ್ಟ ಆಲೋಚನೆಗಳಿರುವಲ್ಲಿ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ ಎಂಬುದಾಗಿ. ನಿಮ್ಮಲ್ಲಿ ಪಾಪ ಇರುವುದಾದರೆ ನೀವು ಯೇಸುವಲ್ಲಿ ಒಪ್ಪಿಕೊಂಡು ಕ್ಷಮಾಪಣೆ ಹೊಂದಿ ಆತನ ರಕ್ತದಿಂದ ತೊಳೆಯಲ್ಪಡದ ಹೊರತು ದೇವರು ಅದನ್ನು ಸಹಿಸುವುದಿಲ್ಲ. ಯಾಕೆಂದರೆ ದೇವರ ಮತ್ತು ನಮ್ಮ ಮಧ್ಯೆ ಪಾಪವೆಂಬ ಅಡ್ಡಗೋಡೆಯನ್ನು ನಾವು ನಿರ್ಮಿಸಿದ್ದೇವೆ. ಪ್ರಿಯರೇ, ದೂರವಾಣಿ ಸಂಪರ್ಕದ ತಂತಿ ಕಡಿದು ಹೋಗಿರುವಾಗ ನಾವು ದೂರವಾಣಿಯಲ್ಲಿ ಮಾತನಾಡದಂತೆ ಇದಿರುತ್ತದೆ. ಪ್ರಿಯರೇ, ಸಂಪರ್ಕದ ತಂತಿ ಕಡಿದು ಹೋಗಿದ್ದರೆ ಅದನ್ನು ಸರಿಪಡಿಸಿ ತಾನೇ ಮಾತನಾಡಬೇಕು. ಅದೇ ರೀತಿಯಲ್ಲಿ ಪಾಪವು ದೇವರೊಂದಿಗೆ ನಮಗಿರುವ ಸಂಪರ್ಕವನ್ನು ಕಡಿದು ಹಾಕ್ತದೆ. ಆದರೆ ಪಶ್ಚಾತ್ತಾಪಪಟ್ಟು ನಮ್ಮ ಪಾಪಗಳನ್ನು ತೊಳೆದುಕೊಂಡು ಮತ್ತೆ ನಾವು ಪ್ರಾರ್ಥನೆ ಮುಖಾಂತರ ದೇವರೊಂದಿಗೆ ಮಾತನಾಡಲು ಸಾಧ್ಯ. ದೇವರೊಂದಿಗೆ ನೀವು ಉತ್ತಮ ರೀತಿಯಲ್ಲಿದ್ದು ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರದಿದ್ದರೆ ಕೇಳುತ್ತಲೇ ಇರ್ರಿ. ನಿಮಗೆ ಉತ್ತರ ಬರುವ ತನಕ ಕೇಳುತ್ತಿರ್ರಿ. ಪ್ರಿಯರೇ, ಏಸು ಬಾಗಿಲನ್ನು ತೆರೆದು ನಿಮ್ಮ ಮೇಲೆ ಆಶೀರ್ವಾದವನ್ನು ಸೂರಿಸುವ ತನಕ ಪರಲೋಕದ ಬಾಗಿಲನ್ನು ತಟ್ಟುತ್ತಲೇ ಇರ್ರಿ. ನಿಮಗೆ ಒಂದು ವೇಳೆ ಮದುವೆ ಆಗದಿದ್ದರೆ ಸೂಕ್ತ ಸಂಗಾತಿ ಸಿಕ್ಕುವಂತೆ ಪ್ರಾರ್ಥಿಸಿರಿ. ದೇವರು ನಿಮ್ಮ ಜೀವಿತದಲ್ಲಿ ಸೂಕ್ತ ಸಂಗಾತಿಯನ್ನು ಕೊಟ್ಟಿದ್ದಾನೆಂಬ ದೃಢ ನಂಬಿಕೆ ಬರುವ ತನಕ ಕಾದುಕೊಂಡಿರಿ. ಪ್ರಾರ್ಥನೆಗೆ ಉತ್ತರ ಬರದೇ ಇರಲು ಮತ್ತೊಂದು ಪ್ರಮುಖ ಕಾರಣ ಉಂಟು. ಪ್ರಿಯರೇ, ಅದೇನೆಂದರೆ ನಂಬಿಕೆಯ ಕೊರತೆ. ಸತ್ಯವೇದ ಹೇಳ್ತದೆ, ಅನುಮಾನಿಸದೆ ಅಥವಾ ಸಂದೇಹ ಪಡೆದೆ ನಂಬಿಕೆಯಿಂದ ಕೇಳಿರಿ. ಸಂದೇಹ ಪಡುವನೋ ಗಾಳಿಯಿಂದ ಬಡಿಯಲ್ಪಟ್ಟು ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವನೆಂದು ಭಾವಿಸದೇ ಇರಲಿ. ಅವನು ಎರಡು ಮನಸ್ಸುಳ್ಳವನು, ತನ್ನ ನಡತೆಯಲ್ಲೆಲ್ಲ ಚಂಚಲನೂ ಆಗಿದ್ದಾನೆ. ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ. ಅದು ಮತ್ತೂ ಹೇಳುತ್ತದೆ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು. ಕರ್ತನು ಅವನನ್ನು ಎಬ್ಬಿಸುವನು ಮತ್ತು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುವುದು. ಏಸು ಹೇಳಿದ್ದೇನೆಂದರೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರೂ ಅದು ಹೋಗುವುದು, ಮತ್ತು ನಿಮ್ಮ ಕೈಯಿಂದಾಗದಂಥದ್ದು ಒಂದೂ ಇರುವುದಿಲ್ಲ. ಒಂದಾನೊಂದು ಸಾರಿ ಏಸುವಿನ ಬಳಿ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಹಾಸಿಗೆ ಸಮೇತ ಕರೆತಂದರು. ಏಸು ಅವರ ನಂಬಿಕೆಯನ್ನು ನೋಡಿ ಪಾರ್ಶ್ವವಾಯು ರೋಗಿಗೆ, ಮಗನೇ, ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಮತ್ತೊಂದು ಸಾರಿ ದೆವ್ವ ಹಿಡಿದ ಮಗಳ ತಾಯಿಯನ್ನು ಕುರಿತು ಹೇಳಿದನು, ನಿನ್ನ ನಂಬಿಕೆಯು ದೊಡ್ಡದಮ್ಮ, ನಿನ್ನ ಇಷ್ಟದಂತಾಗಲಿ ಎಂದನು. ಆ ತಕ್ಷಣವೇ ಆ ತಾಯಿಯ ಮಗಳು ಸ್ವಸ್ಥಳಾದಳು. ಆದ್ದರಿಂದ ಏಸು ನಿಮ್ಮ ನಂಬಿಕೆಯ ಆಧಾರದ ಮೇಲೆ ಕಾರ್ಯ ಮಾಡುತ್ತಾನೆ. ಪ್ರಿಯರೇ, ಮತ್ತೊಂದು ಸಾರಿ ಕುರುಡನೊಬ್ಬನಿಗೆ ಯೇಸು ಹೇಳಿದ್ದನೆಂದರೆ ನಿನ್ನ ನಂಬಿಕೆಯಂತೆಯೇ ನಿನಗಾಗಲಿ. ನೀವು ಯೇಸುವನ್ನು ಹೆಚ್ಚಾಗಿ ನಂಬುವುದಾದರೆ ಆತನಿಂದ ಅನೇಕ ಅದ್ಭುತಗಳನ್ನು ನೀವು ಕಾಣಬಹುದು. ನೀವು ಆತನನ್ನು ನಂಬದಿದ್ದರೆ ಆತನಿಂದ ಏನೂ ಅಪೇಕ್ಷಿಸಲು ಸಾಧ್ಯವಿಲ್ಲ. ಪ್ರಿಯರೇ, ಪ್ರಾರ್ಥಿಸೋಣವೇ. ಕರ್ತನಾದ ಯೇಸುವೆ, ನಿನ್ನ ಮೇಲೆ ಅಧಿಕವಾದ ನಂಬಿಕೆ ಇಡುವಂತೆ ಸಹಾಯ ಮಾಡು. ದಯಮಾಡಿ ನನ್ನ ಪ್ರಾರ್ಥನೆಗೆ ಉತ್ತರ ನೀಡು. ನನ್ನ ಜೀವಿತವನ್ನು ಸಂಪೂರ್ಣವಾಗಿ ನಿನಗೆ ಅರ್ಪಿಸಲು ಸಹಾಯ ನೀಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ಕದಲಬೇಡ ನಿ ಮನವೇ, ಕರ್ತ ನಿನ್ನ ಆತ್ಮಬಲ. ಕಣ್ಣೀರಿನ ಕಾಲುವೆಯಲ್ಲಿ ಕೈ ಹಿಡಿದು ನಡೆಸುತ್ತಿರುವ, ಕಣ್ಣೀರಿನ ಕಾಲುವೆಯಲ್ಲಿ ಕೈ ಹಿಡಿದು ನಡೆಸುತ್ತಿರುವ. ಕದಲಬೇಡ ನಿ ಮನವೇ, ಆತನು ಕಣ್ಮಣಿಯಂತೆ ಎಂದೆಂದು ಅವನಿನ ಕೈ ಬಿಡನು. ಕಾಯುವನು ಆತನು ಕಣ್ಮಣಿಯಂತೆ ಎಂದೆಂದು ಅವನಿನ ಕೈ ಬಿಡನು. ಮರುಭೂಮಿ ಯಾತ್ರೆಯ ಕೊನೆವರೆಗೂ ಮಗುವಿನಂತೆ ನಿನ್ನ ಕಾಯುವನು, ಮಗುವಿನಂತೆ ನಿನ್ನ ಕಾಯುವನು. ಕದಲಬೇಡ ನಿ ಮನವೇ, ಕರ್ತ ನಿನ್ನ ಆತ್ಮಬಲ. ಕಣ್ಣೀರಿನ ಕಾಲುವೆಯಲ್ಲಿ ಕೈ ಹಿಡಿದು ನಡೆಸುತ್ತಿರುವ, ಕಣ್ಣೀರಿನ ಕಾಲುವೆಯಲ್ಲಿ ಕೈ ಹಿಡಿದು ನಡೆಸುತ್ತಿರುವ. ಕದಲಬೇಡ ನಿ ಮನವೇ.
ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಕೇಳಿದ ನಮ್ಮ ಎಲ್ಲಾ ಶ್ರೋತೃಗಳಿಗೆ ವಂದನೆಗಳು. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮಗೆ ಪತ್ರ ಬರೆಯಿರಿ ಅಥವಾ ನಮ್ಮ ಮೊಬೈಲ್ ದೂರವಾಣಿಗೆ ಕರೆ ಮಾಡಿ. ಪತ್ರ ಬರೆಯುವ ಹಾಗೂ ಕರೆ ಮಾಡುವ ಪ್ರತಿಯೊಬ್ಬರಿಗೂ ವಿಸ್ಮಯಕರವಾದ ಸತ್ಯಾಂಶಗಳು ಎಂಬ ಪುಸ್ತಕವನ್ನು ಉಚಿತವಾಗಿ ಕಳುಹಿಸಿಕೊಡುತ್ತೇವೆ. ನೀವು ಬರೆಯಬೇಕಾದ ವಿಳಾಸ ಪ್ರೀತಿಯ ಮಾರ್ಗ, ಅಂಚೆಪೆಟ್ಟಿಗೆ ಸಂಖ್ಯೆ 1603, ಬೆಂಗಳೂರು 560016. ಮತ್ತೊಮ್ಮೆ ನಮ್ಮ ವಿಳಾಸ ಪ್ರೀತಿಯ ಮಾರ್ಗ, ಪೋಸ್ಟ್ ಬಾಕ್ಸ್ ನಂಬರ್ 1603, ಬ್ಯಾಂಗ್ಳೂರ್ 560016. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9986760607. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 9986760607. ಪ್ರಿಯರೇ, ಪುನಃ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಹಾಗೂ ಇದೇ ಮೀಟರ್ ಬ್ಯಾಂಡ್ನಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ನಮಸ್ಕಾರ.